ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಅಮೆರಿಕಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮಾನ್ ಬರಾಕ್ ಒಬಾಮಾ ಕೂಡ ನಮ್ಮೊಂದಿಗಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮೊಂದಿಗೆ ಮನದ ಮಾತನ್ನು ಆಡುತ್ತಾ ಬಂದಿದ್ದೇನೆ. ಆದರೆ ಇವತ್ತು ದೇಶದ ಮೂಲೆ ಮೂಲೆಗಳಿಂದ ಅನೇಕ ಜನ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದರೆ ಬಹಳಷ್ಟು ಪ್ರಶ್ನೆಗಳು ರಾಜಕೀಯ ನೀತಿಗೆ ಸಂಬಂಧಪಟ್ಟಿವೆ, ವಿದೇಶ ನೀತಿಗೆ ಸಂಬಂಧಪಟ್ಟಿವೆ, ಆರ್ಥಿಕ ನೀತಿಗೆ ಸಂಬಂಧಿಸಿದವೂ ಆಗಿವೆ. ಆದರೆ ಇನ್ನೂ ಕೆಲವು ಪ್ರಶ್ನೆಗಳು ನಮ್ಮ ಮನಸ್ಸನ್ನು ಮುಟ್ಟುವಂಥವೂ ಆಗಿವೆ. ಇಂಥ ಪ್ರಶ್ನೆಗಳನ್ನು ಉತ್ತರಿಸೋದ್ರ ಮೂಲಕ ನನಗನ್ಸುತ್ತೆ ನಾವು ದೇಶದ ಸಾಮಾನ್ಯ ವ್ಯಕ್ತಿಯವರೆಗೂ ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಪತ್ರಿಕಾಗೋಷ್ಠಿಗಳಲ್ಲಿ ಕೇಳುವ ಪ್ರಶ್ನೆಗಳು ಅಥವಾ ಸಭೆ ಸಮಾರಂಭಗಳಲ್ಲಿ ಎತ್ತುವ ಪ್ರಶ್ನೆಗಳ ಬದಲಿಗೆ ಇವತ್ತು ಮನಸ್ಸಿನ ಆಳದಿಂದ ಮಾತುಗಳನ್ನು ಮೆಲುಕು ಹಾಕಿದ್ದೇ ಆದರೆ, ಪ್ರತಿಧ್ವನಿಸಿದ್ದೇ ಆದರೆ ನಮಗೆ ಒಂದು ರೀತಿಯ ಹೊಸ ಚೈತನ್ಯ ಸಿಗುತ್ತೆ. ಈ ದೃಷ್ಟಿಯಿಂದ ಈ ಪ್ರಶ್ನೆಗಳು ಹೆಚ್ಚು ಮಹತ್ವದ್ದಾಗಿವೆ. ಕೆಲವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಏಳುತ್ತೆ, ಬರಾಕ್ ಅನ್ನೋದರ ಅರ್ಥ ಏನು ಅಂತ. ನಾನು ಇದರ ಅರ್ಥ ಏನು ಅಂತ ಹುಡುಕ್ತಾ ಇದ್ದೆ. ಆಫ್ರಿಕಾ ಖಂಡದ ದೇಶಗಳಲ್ಲಿ ಪ್ರಚಲಿತ ಇರೋ ಸ್ವಾಹಿಲಿ ಭಾಷೆಯಲ್ಲಿ ಬರಾಕ್ ಎಂದರೆ ಆಶೀರ್ವಾದವನ್ನು ಹೊಂದಿದವನು ಅಂತ, ಒನ್ ಹೂ ಈಸ್ ಬ್ಲೆಸ್ಡ್. ನನಗನ್ನಿಸ್ತು ಒಬಾಮಾ ಅವರ ಹೆಸರಿನೊಂದಿಗೆ ಅವರ ಕುಟುಂಬದವರು ಅವರಿಗೊಂದು ಅಪೂರ್ವವಾದ ಉಡುಗೊರೆಯನ್ನೂ ಕೊಟ್ಟಿದ್ದಾರೆ ಅಂತ. ಆಫ್ರಿಕಾ ದೇಶದವರು ಪ್ರಾಚೀನ ವಿಚಾರಗಳನ್ನು ಅನುಸರಿಸ್ತಾ ಬಂದಿದ್ದಾರೆ. ಈ ವಿಚಾರಗಳು ಮಾನವೀಯತೆಯಲ್ಲಿ ಏಕತೆಯನ್ನು ಸಾರುವ ವಿಚಾರವಾಗಿವೆ. ಅವರಂತಾರೆ, ಐ ಆಮ್ ಬಿಕಾಸ್ ವಿ ಆರ್, ಅಂತಂದರೆ ನಾನಿದ್ದೇನೆ ಏಕೆಂದರೆ ನಾವಿದ್ದೇವೆ. ನನಗನ್ಸುತ್ತೆ ಶತಮಾನಗಳ ಅಂತರ ಇದೆ, ಗಡಿಗಳ ಅಂತರ ಇದೆ, ಅದರ ಹೊರತಾಗಿಯೂ ಅದೇ ಭಾವ. ಭಾರತದಲ್ಲಿ ನಾವು ಹೇಳ್ತೇವಲ್ವ ವಸುಧೇವ ಕುಟುಂಬಕಂ, ಅದೇ ಭಾವ ದೂರ ದೂರದ ಆಫ್ರಿಕಾದ ಅರಣ್ಯಗಳ ಹೃದಯದಿಂದಲೂ ಹೊಮ್ಮುತ್ತೆ. ಇಂಥ ಒಂದು ಭಾವ ಇಡೀ ಮಾನವ ಜನಾಂಗವನ್ನು ಒಂದುಗೂಡಿಸುತ್ತೆ. ನಾವು ಮಹಾತ್ಮ ಗಾಂಧಿಯವರ ಕುರಿತು ಮಾತಾಡುವಾಗ ನಮಗೆ ಹೆನ್ರಿ ಥೊರೋ ಅವರ ನೆನಪಾಗುತ್ತೆ. ಗಾಂಧೀಜಿಯವರು ಅವರಿಂದ ಅಸಹಕಾರವನ್ನು ಕಲಿತರು. ಇನ್ನು ನಾವು ಮಾರ್ಟಿನ್ ಲೂಥರ್ ಅವರ ಬಗ್ಗೆ ಮಾತಾಡ್ತೇವೆ ಅಥವಾ ಬರಾಕ್ ಒಬಾಮಾ ಕುರಿತು ಮಾತಾಡ್ತೇವೆ, ಅವರ ಬಾಯಿನಲ್ಲೂ ಕೂಡ ಮಹಾತ್ಮ ಗಾಂಧಿಯವರ ಆದರಪೂರ್ವಕ ಉಲ್ಲೇಖವನ್ನು ನಾವು ಕೇಳ್ತೇವೆ. ಇವೇ ಮಾತುಗಳು ಇಡೀ ವಿಶ್ವವನ್ನು ಒಂದುಗೂಡಿಸುತ್ತವೆ. ಇವತ್ತು ಬರಾಕ್ ಒಬಾಮಾ ಅವರು ನಮ್ಮೊಂದಿಗೆ ಇದ್ದಾರೆ. ದಯವಿಟ್ಟು ಆರಂಭದಲ್ಲಿ ಕೆಲವು ಮಾತುಗಳನ್ನು ಆಡಿ ನಂತರ ನಮ್ಮ ಹಲವಾರು ಪ್ರಶ್ನೆಗಳು ಬಂದಿವೆ, ನನಗೆ ಕೇಳಿರುವ ಪ್ರಶ್ನೆಗಳನ್ನು ನಾನು ಉತ್ತರಿಸ್ತೇನೆ, ಬರಾಕ್ ಅವರಿಗೆ ಬಂದಿರುವ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ತಾರೆ. ನೌ ಐ ರಿಕ್ವೆಸ್ಟ್ ಬರಾಕ್ ಒಬಾಮಾ ಟು ಸೇ ಎ ಫ್ಯೂ ವರ್ಡ್ಸ್.
ನಮಸ್ತೆ ಪ್ರಧಾನಮಂತ್ರಿ ಮೋದಿಯವರೇ, ನಿಮ್ಮ ಆತ್ಮೀಯ ಮಾತುಗಳಿಗಾಗಿ ಮತ್ತು ಈ ಭೇಟಿಯಲ್ಲಿ ನನಗೆ ಮತ್ತು ನನ್ನ ಪತ್ನಿ ಮಿಷೆಲ್ ಅವರಿಗೆ ನೀವು ತೋರಿರುವ ಅಚ್ಚರಿಯ ಆತಿಥ್ಯಕ್ಕಾಗಿ ನಿಮಗೆ ಧನ್ಯವಾದಗಳು. ಗಣರಾಜ್ಯ ದಿನದಂದು ನಿಮ್ಮೊಂದಿಗೆ ಇದ್ದ ಅಮೆರಿಕದ ಮೊದಲ ಅಧ್ಯಕ್ಷನಾಗಿರುವುದಕ್ಕೆ ನನಗೆ ಎಷ್ಟು ಗೌರವವೆನಿಸಿದೆ ಎಂಬುದನ್ನು ಭಾರತದ ಜನತೆಗೆ ಹೇಳಬಯಸುತ್ತೇನೆ. ಭಾರತದ ಪ್ರಧಾನಮಂತ್ರಿ ಮತ್ತು ಅಮೆರಿಕದ ಅಧ್ಯಕ್ಷರು ಜಂಟಿಯಾಗಿ ಮಾಡುತ್ತಿರುವ ಈ ರೇಡಿಯೋ ಭಾಷಣವನ್ನು ಈ ಮಹಾನ್ ದೇಶದ ಉದ್ದಗಲಕ್ಕೂ ಜನರು ಕೇಳುತ್ತಿದ್ದು, ಅಲ್ಪ ಅವಧಿಯಲ್ಲಿ ನಾವು ಬಹಳಷ್ಟು ಇತಿಹಾಸ ಸೃಷ್ಟಿಸುತ್ತಿದ್ದೇವೆ. ನಿಮ್ಮೆಲ್ಲರನ್ನು ಉದ್ದೇಶಿಸಿ ನೇರವಾಗಿ ಮಾತನಾಡಲು ಸಾಧ್ಯವಾಗಿರುವುದು ಅತ್ಯಂತ ಸಂತಸದ ವಿಷಯ. ನಮ್ಮಲ್ಲಿ ಸಮಾನವಾದ ಅಂಶಗಳು ಬಹಳಷ್ಟು ಇರುವುದರಿಂದ ಭಾರತ ಮತ್ತು ಅಮೆರಿಕ ಸಹಜ ಸಹಭಾಗಿಗಳು ಎಂದು ನಾವು ಈಗಷ್ಟೇ ನಡೆಸಿದ ಮಾತುಕತೆಗಳಲ್ಲಿ ಒತ್ತಿ ಹೇಳಿದ್ದೇವೆ. ವ್ಯಕ್ತಿಗಳನ್ನು ಸಬಲಗೊಳಿಸುವುದಕ್ಕೆ ಬದ್ಧವಾದ ಎರಡು ಮಹಾನ್ ಪ್ರಜಾಪ್ರಭುತ್ವ ದೇಶಗಳು, ಎರಡು ನಾವೀನ್ಯತೆಯ ಆರ್ಥಿಕತೆಗಳು, ಎರಡು ವಿಭಿನ್ನ ಸಮಾಜಗಳು ನಮ್ಮದು. ಭಾರತದ ಕೌಟುಂಬಿಕ ಸಂಪ್ರದಾಯಗಳನ್ನು ಇನ್ನೂ ಪಾಲಿಸುತ್ತಾ ಇರುವ ಹೆಮ್ಮೆಯ ಭಾರತೀಯ ಅಮೆರಿಕನ್ನರೊಂದಿಗೆ ನಾವು ಸಂಬಂಧ ಹೊಂದಿದ್ದೇವೆ. ಹಾಗೂ ನಮ್ಮೆರಡೂ ದೇಶಗಳ ನಡುವಣ ಸಂಬಂಧಗಳನ್ನು ಬಲಪಡಿಸುವ ನಿಮ್ಮ ಪ್ರಬಲ ವೈಯಕ್ತಿಕ ಬದ್ಧತೆಯನ್ನು ನಾನು ಬಹಳಷ್ಟು ಪ್ರಶಂಸಿಸುತ್ತೇನೆಂದು ಪ್ರಧಾನಮಂತ್ರಿಯವರಿಗೆ ತಿಳಿಸಬಯಸುತ್ತೇನೆ. ದಟ್ಟ ದಾರಿದ್ರ್ಯವನ್ನು ತಗ್ಗಿಸಲು, ಜನರ ಏಳಿಗೆ ಸಾಧಿಸಲು, ಮಹಿಳೆಯರನ್ನು ಸಬಲಗೊಳಿಸಲು, ಜನರಿಗೆ ವಿದ್ಯುಚ್ಛಕ್ತಿ, ಸ್ವಚ್ಛ ಇಂಧನ ಒದಗಿಸಲು, ಮೂಲ ಸೌಲಭ್ಯಗಳು ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಬಂಡವಾಳ ಹೂಡಲು ಈ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ನಡೆಸುತ್ತಿರುವ ಪ್ರಯತ್ನಗಳ ಹಿಂದಿನ ಚೈತನ್ಯದ ಬಗ್ಗೆ ಅಮೆರಿಕದ ಜನರು ಬಹಳ ಉತ್ಸುಕರಾಗಿದ್ದಾರೆ. ಈ ಎಲ್ಲ ವಿಷಯಗಳಲ್ಲಿ ನಾವು ಸಹಭಾಗಿಗಳಾಗಲು ಇಚ್ಛಿಸುತ್ತೇವೆ. ಯುವಜನರಿಗೆ ಸಾಧ್ಯವಾದಷ್ಟು ಅತ್ಯುತ್ತಮ ಶಿಕ್ಷಣ ದೊರೆಯುವಂತೆ ಮಾಡಲು, ಸಾಮಾನ್ಯ ಜನರಿಗೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಹಾಗೂ ನ್ಯಾಯಯುತವಾದ ವೇತನ ಹಾಗೂ ಉದ್ಯೋಗ ಭದ್ರತೆ ಮತ್ತು ಆರೋಗ್ಯ ರಕ್ಷಣೆ ದೊರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಅಮೆರಿಕದಲ್ಲಿ ನಾನು ಹಲವು ಪ್ರಯತ್ನಗಳಿಗೆ ಉತ್ತೇಜನ ನೀಡುತ್ತಿದ್ದೇನೆ. ಪ್ರಧಾನಮಂತ್ರಿ ಮೋದಿ ಅವರು ಸಹ ಇಲ್ಲಿ ಇಂತಹುದೇ ವಿಷಯಗಳ ಬಗ್ಗೆ ಆಳವಾದ ಕಾಳಜಿ ಹೊಂದಿದ್ದಾರೆ ಎಂಬುದು ನನಗೆ ತಿಳಿದಿದೆ. ಈ ವಿಷಯಗಳಲ್ಲಿ ಒಂದು ಸಮಾನವಾದ ಎಳೆ ಇದೆ ಎಂದು ನಾನು ಭಾವಿಸುತ್ತೇನೆ. ದೇವರು ಎಲ್ಲರಲ್ಲೂ ಇರುವುದರಿಂದ ಮಾನವತೆಯ ಸೇವೆಯ ಮೂಲಕ ದೇವರನ್ನು ಕಾಣಲು ನಾವು ಪ್ರಯತ್ನಿಸಬೇಕು ಎಂದು ಗಾಂಧೀಜಿ ಹೇಳಿರುವುದು ನಮ್ಮ ಜೀವನಗಳ ಮುಖ್ಯ ಗುರಿಯಾಗಿರಬೇಕು ಎಂಬುದನ್ನು ಪುನಃ ಒತ್ತಿ ಹೇಳುವ ಅವಕಾಶ ನಮಗೆ ದೊರೆತಿದೆ. ಆದ್ದರಿಂದ ಪರಸ್ಪರ ಹಂಚಿಕೊಂಡಿರುವ ಈ ಮೌಲ್ಯಗಳು, ಈ ದೃಢ ನಂಬಿಕೆಗಳು ನಾನು ನಮ್ಮೆರಡೂ ದೇಶಗಳ ನಡುವಣ ಸಂಬಂಧಕ್ಕೆ ಇಷ್ಟರ ಮಟ್ಟಿಗೆ ಬದ್ಧನಾಗಿರುವುದಕ್ಕೆ ಬಹುಮಟ್ಟಿಗೆ ಕಾರಣ. ಈ ಮೌಲ್ಯಗಳ ಸುತ್ತ ಅಮೆರಿಕ ಮತ್ತು ಭಾರತ ವಿಶ್ವದ ರಂಗಮಂಚದ ಮೇಲೆ ಜೊತೆಗೂಡಿದರೆ ನಮ್ಮ ಜನರ ಜೀವನ ಮಟ್ಟ ಸುಧಾರಿಸುವುದೇ ಅಲ್ಲದೆ ಜಗತ್ತು ಸಹ ಭವಿಷ್ಯದಲ್ಲಿ ಹೆಚ್ಚು ಏಳಿಗೆ ಹೊಂದುತ್ತದೆ, ಹೆಚ್ಚು ಶಾಂತಿಯುತವಾಗಿರುತ್ತದೆ ಮತ್ತು ಹೆಚ್ಚು ಸುಭದ್ರವಾಗಿರುತ್ತದೆ. ಆದ್ದರಿಂದ ಪ್ರಧಾನಮಂತ್ರಿಯವರೇ, ಇಂದು ನಿಮ್ಮೊಂದಿಗಿರುವ ಈ ಅವಕಾಶವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಅನೇಕ ಧನ್ಯವಾದಗಳು.
ಬರಾಕ್ ಅವರೇ, ನಿಮಗೆ ಮೊದಲ ಪ್ರಶ್ನೆಯನ್ನು ಕೇಳಿದ್ದಾರೆ ಮುಂಬಯಿಯ ರಾಜ್ ಅವರು. ಪ್ರಶ್ನೆ ಹೀಗಿದೆ, ನಿಮ್ಮ ಹೆಣ್ಣು ಮಕ್ಕಳ ಬಗ್ಗೆ ನಿಮಗಿರೋ ಪ್ರೀತಿ ಎಷ್ಟು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ನಿಮ್ಮ ಹೆಣ್ಣು ಮಕ್ಕಳೊಂದಿಗೆ ನೀವು ಭಾರತದ ಅನುಭವವನ್ನು ಹೇಗೆ ಹಂಚ್ಕೊಳ್ತೀರಿ? ಅದಕ್ಕೋಸ್ಕರ ಏನನ್ನಾದರೂ ಉಡುಗೊರೆಗಳನ್ನು ಕೊಂಡ್ಕೊಂಡು ಹೋಗುವಂಥ ಒಂದು ವಿಚಾರ ಇದೆಯೇ ನಿಮಗೆ ಅಂತ ಕೇಳ್ತಾರೆ.
ಮೊದಲಿಗೆ ಹೇಳಬೇಕೆಂದರೆ ಅವರಿಗೂ ಬರಬೇಕೆಂದು ಬಹಳ ಆಸೆ ಇತ್ತು. ಅವರು ಭಾರತದ ಬಗ್ಗೆ ವಿಸ್ಮಯದಿಂದಿದ್ದಾರೆ. ದುರ್ದೈವದಿಂದ ನಾನು ಇಲ್ಲಿಗೆ ಬಂದ ಪ್ರತಿ ಭೇಟಿಯ ಸಮಯದಲ್ಲೂ ಅವರಿಗೆ ಶಾಲೆ ಇತ್ತು, ಹಾಗೂ ಅವರು ಶಾಲೆ ಬಿಟ್ಟು ಬರಲಾಗಲಿಲ್ಲ. ನನ್ನ ಹಿರಿಯ ಮಗಳು ಮಲಿಯಾಗೆ ಇತ್ತೀಚೆಗೆ ಪರೀಕ್ಷೆಗಳೂ ಇದ್ದವು. ಬಹುಶಃ ನನ್ನ ಪ್ರಭಾವದಿಂದ ಅವರು ಭಾರತದ ಸಂಸ್ಕೃತಿ ಮತ್ತು ಇತಿಹಾಸದ ಬಗ್ಗೆ ಬೆರಗಾಗಿದ್ದಾರೆ, ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟ ಮತ್ತು ಭಾರತದಲ್ಲಿ ಅಹಿಂಸಾತ್ಮಕ ಚಳವಳಿಗಳನ್ನು ನಡೆಸುವುದರಲ್ಲಿ ಗಾಂಧೀಜಿ ವಹಿಸಿದ ಪಾತ್ರವೇ ಅಲ್ಲದೆ ಆ ಚಳವಳಿಗಳು ಅಮೆರಿಕದಲ್ಲಿ ನಡೆದ ಪೌರ ಹಕ್ಕುಗಳ ಆಂದೋಲನದ ಮೇಲೂ ಬೀರಿದ ಪ್ರಭಾವ ನನ್ನ ಮಕ್ಕಳ ಮನಸ್ಸನ್ನು ಆಳವಾಗಿ ತಟ್ಟಿದೆ. ಆದ್ದರಿಂದ ನಾನು ಸ್ವದೇಶಕ್ಕೆ ಹಿಂತಿರುಗಿದಾಗ ಅವರು ಊಹಿಸಿದಂತೆಯೇ ಭಾರತ ಒಂದು ಭವ್ಯ ದೇಶ ಎಂದು ನಾನು ಅವರಿಗೆ ಹೇಳುತ್ತೇನೆ. ಹಾಗೂ ನಾನು ಮುಂದೆ ಭಾರತಕ್ಕೆ ಭೇಟಿ ನೀಡುವಾಗ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಅವರು ದುಂಬಾಲು ಬೀಳುತ್ತಾರೆ ಎಂಬುದು ನನಗೆ ಖಚಿತವಾಗಿದೆ. ನಾನು ಅಧ್ಯಕ್ಷನಾಗಿರುವ ಅವಧಿಯಲ್ಲಿ ಇದು ನಡೆಯದೇ ಇರಬಹುದು, ಆದರೆ ನಂತರ ಅವರು ನಿಶ್ಚಯವಾಗಿಯೂ ಭಾರತಕ್ಕೆ ಭೇಟಿ ನೀಡಲು ಬಯಸುತ್ತಾರೆ. ಹಾಗೂ ಅವರಿಗಾಗಿ ನಾನು ನಿಶ್ಚಯವಾಗಿಯೂ ಒಂದಿಷ್ಟು ಶಾಪಿಂಗ್ ಮಾಡುತ್ತೇನೆ. ನಾನೇ ಸ್ವತಃ ಅಂಗಡಿಗಳಿಗೆ ಹೋಗಿ ಶಾಪಿಂಗ್ ಮಾಡಲಾರನಾದರೂ ನನ್ನ ತಂಡದವರು ಯಾರಾದರೂ ನನ್ನ ಪರವಾಗಿ ಶಾಪಿಂಗ್ ಮಾಡಬೇಕಾಗುತ್ತದೆ. ಅವರಿಗೆ ಏನು ಇಷ್ಟವಾಗುತ್ತದೆ ಎಂದು ಮಿಷೆಲ್ಗೆ ಬಹುಶಃ ಹೆಚ್ಚು ತಿಳಿದಿರುವುದರಿಂದ ಆಕೆಯಿಂದ ನಾನು ಸಲಹೆ ಪಡೆಯುತ್ತೇನೆ.
ಬರಾಕ್ ಅವರು ತಮ್ಮ ಹೆಣ್ಣು ಮಕ್ಕಳೊಂದಿಗೆ ಮತ್ತೊಮ್ಮೆ ಭಾರತಕ್ಕೆ ಬರುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಬರಾಕ್ ಅವರೇ, ಭಾರತ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆಗಮನವನ್ನು ಆದರದಿಂದ ಎದುರು ನೋಡಿದೆ. ನನಗೆ ಪುಣೆಯಿಂದ ಸಾನಿಕ್ ದಿವಾನ್ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು ಮಗಳನ್ನು ರಕ್ಷಿಸಿ, ಮಗಳನ್ನು ಓದಿಸಿ ಅಭಿಯಾನವನ್ನು ಆರಂಭ ಮಾಡಿದಿರಲ್ಲ, ಅದರಲ್ಲೂ ನೀವು ಅಮೆರಿಕಾದ ಅಧ್ಯಕ್ಷರ ನೆರವನ್ನು ಕೇಳ್ತಿದ್ದೀರಾ? ಸಾನಿಕ, ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಭಾರತದಲ್ಲಿ ಲಿಂಗ ಅನುಪಾತದ ನಿಟ್ಟಿನಲ್ಲಿ ಬಹಳ ದೊಡ್ಡ ಆತಂಕ ನಮ್ಮನ್ನು ಕಾಡ್ತಾ ಇದೆ. 1000 ಜನ ಪುರುಷರ ಅನುಪಾತದಲ್ಲಿ ಮಹಿಳೆಯರ ಸಂಖ್ಯೆ ಬಹಳ ಕಡಿಮೆ ಇದೆ. ಹುಡುಗರನ್ನು ಮತ್ತು ಹುಡುಗಿರನ್ನು ಕಾಣುವ ನಮ್ಮ ದೃಷ್ಟಿಕೋನದಲ್ಲಿನೇ ಬಹುಶಃ ದೋಷ ಇದೆ. ಅಧ್ಯಕ್ಷ ಒಬಾಮರಿಂದ ನಾನು ನೆರವನ್ನು ಕೇಳ್ತೀನೋ ಇಲ್ವೋ, ಅವರ ಜೀವನವೇ ಒಂದು ಪ್ರೇರಣೆಯ ಚಿಲುಮೆಯಾಗಿದೆ. ಅವರು ತಮ್ಮ ಇಬ್ಬರು ಹೆಣ್ಮಕ್ಕಳನ್ನು ಯಾವ ರೀತಿ ಸಾಕ್ತಾ ಇದ್ದಾರೆ, ಯಾವ ರೀತಿ ಅವರು ಅವ್ರ ಬಗ್ಗೆ ಹೆಮ್ಮೆಯನ್ನು ಪಡ್ತಾರೆ, ನಮ್ಮ ದೇಶದಲ್ಲಿನೂ ನಾವು ಬಹಳ ಜನರನ್ನು ಭೇಟಿಯಾಗ್ತವೆ. ಹೆಚ್ಚಿನ ಕುಟುಂಬಗಳಲ್ಲಿ ಅವರಲ್ಲಿ ಗಂಡು ಮಕ್ಕಳು ಇರೋದಿಲ್ಲ, ಕೇವಲ ಹೆಣ್ಮಕ್ಕಳಿರ್ತಾರೆ ಕುಟುಂಬದಲ್ಲಿ. ಅವರು ಎಷ್ಟೊಂದು ಪ್ರೀತಿ ಗೌರವದಿಂದ ತಮ್ಮ ಹೆಣ್ಮಕ್ಕಳನ್ನು ಸಾಕ್ತಾರೆ ಅಂತಂದರೆ ಅದೇ ಒಂದು ದೊಡ್ಡ ಪ್ರೇರಣೆಯಾಗಿರುತ್ತೆ. ನನಗನ್ಸುತ್ತೆ ಈ ಪ್ರೇರಣೆಯೇ ನಮ್ಮ ಶಕ್ತಿಯಾಗಿದೆ. ನೀವೀಗ ಪ್ರಶ್ನೆ ಕೇಳಿರೋದ್ರಿಂದ ನಾನು ಹೇಳ್ತಾ ಇದ್ದೇನೆ, ಮಗಳನ್ನು ರಕ್ಷಿಸುವುದು, ಮಗಳನ್ನು ಓದಿಸುವುದು ಇದು ನಮ್ಮ ಸಾಮಾಜಿಕ ಕರ್ತವ್ಯವಾಗಿದೆ, ಸಾಂಸ್ಕೃತಿಕ ಕರ್ತವ್ಯವಾಗಿದೆ, ಮಾನವೀಯ ಹೊಣೆಗಾರಿಕೆಯಾಗಿದೆ. ಇದನ್ನು ನಾವು ನಿಭಾಯಿಸಲೇಬೇಕಾಗಿದೆ. ಬರಾಕ್ ಅವರೇ, ನಿಮಗೆ ಇನ್ನೊಂದು ಪ್ರಶ್ನೆ ಇದೆ. ಅಧ್ಯಕ್ಷ ಒಬಾಮಾ ಅವರಿಗೆ ಎರಡನೇ ಪ್ರಶ್ನೆ ಇಮೇಲ್ ಮೂಲಕ ಬಂದಿದೆ. ಗುಜರಾತ್ನಲ್ಲಿರೋ ಡಾಕ್ಟರ್ ಕಮಲೇಶ್ ಅನ್ನೋರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮ್ಮ ಪತ್ನಿ ಬೊಜ್ಜು ಮತ್ತು ಮಧುಮೇಹದಂಥ ಆರೋಗ್ಯದ ಆಧುನಿಕ ಸವಾಲುಗಳನ್ನು ಎದುರಿಸೋ ನಿಟ್ಟಿನಲ್ಲಿ ವ್ಯಾಪಕ ಸಾಮಾಜಿಕ ಆಂದೋಲನವನ್ನು ನಡೆಸ್ತಾ ಇದ್ದಾರೆ. ಭಾರತದಲ್ಲಿನೂ ಈ ಸವಾಲು ಬಹಳ ಶೀಘ್ರಗತಿಯಲ್ಲಿ ಹೆಚ್ಚು ಹೆಚ್ಚು ಕಠಿಣ ಆಗ್ತಾ ಇದೆ. ನಿಮ್ಮ ಅಧ್ಯಕ್ಷಾವಧಿ ಮುಕ್ತಾಯಗೊಂಡ ನಂತರ ಬಿಲ್ ಗೇಟ್ ಮತ್ತು ಮಿಲಿಂಡಾ ಗೇಟ್ ಭಾರತದಲ್ಲಿ ಸ್ವಚ್ಛತೆಯ ಸವಾಲನ್ನು ಕೈಯೆತ್ಕೊಂಡು ಕಾರ್ಯನಿರತರಾಗಿದ್ದಾರಲ್ಲ, ಹಾಗೆಯೇ ನೀವು ಮತ್ತು ಪ್ರಥಮ ಮಹಿಳೆ ಈ ಸವಾಲುಗಳನ್ನು ಎದುರಿಸಲು ಭಾರತಕ್ಕೆ ಬರ್ತೀರಾ, ಮಧುಮೇಹ ಮತ್ತು ಬೊಜ್ಜಿನ ಸಮಸ್ಯೆಯ ಕುರಿತು ಕೆಲಸ ಮಾಡ್ತೀರಾ ಅನ್ನೋದು ಇವರ ಪ್ರಶ್ನೆ.
ಸ್ಥೂಲಕಾಯದ ವಿಷಯವೂ ಸೇರಿದಂತೆ ಸಾಮಾನ್ಯ ಸಾರ್ವಜನಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಇಲ್ಲಿ ಭಾರತದಲ್ಲಿರುವ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳೊಂದಿಗೆ ಸಹಭಾಗಿಯಾಗಲು ನಾವು ಉತ್ಸುಕರಾಗಿದ್ದೇವೆ. ಈ ಬಗ್ಗೆ ಮಿಷೆಲ್ ಮಾಡಿರುವ ಕಾರ್ಯ ಕುರಿತು ನನಗೆ ಬಹಳ ಹೆಮ್ಮೆ. ಸ್ಥೂಲಕಾಯ ವಿಶ್ವವ್ಯಾಪಿ ಸಾಂಕ್ರಾಮಿಕ ರೋಗವಾಗುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ, ಹಾಗೂ ಅನೇಕ ಪ್ರಕರಣಗಳಲ್ಲಿ ಬಹಳ ಸಣ್ಣ ವಯಸ್ಸಿನಲ್ಲೇ ಇದು ಪ್ರಾರಂಭವಾಗುತ್ತದೆ, ಹಾಗೂ ಇದಕ್ಕೆ ಸಂಸ್ಕರಿಸಿದ ಆಹಾರ ವಸ್ತುಗಳ ಬಳಕೆ ಹೆಚ್ಚಾಗುತ್ತಿರುವುದು ಭಾಗಶಃ ಕಾರಣ, ಹಾಗೂ ಬಹಳಷ್ಟು ಮಕ್ಕಳಲ್ಲಿ ದೈಹಿಕ ಚಟುವಟಿಕೆಗಳ ಕೊರತೆಯೂ ಭಾಗಶಃ ಕಾರಣ. ಮತ್ತು ಮಕ್ಕಳು ಹೀಗೆ ಬೆಳೆದಾಗ ಜೀವನದುದ್ದಕ್ಕೂ ಆರೋಗ್ಯದ ಸವಾಲುಗಳಿಗೆ ದಾರಿಯಾಗಬಹುದು. ಆದ್ದರಿಂದ ಭಾರತವೂ ಸೇರಿದಂತೆ ಅಂತಾರಾಷ್ಟ್ರೀಯವಾಗಿ ಈ ಸಮಸ್ಯೆಯ ಪರಿಹಾರಕ್ಕೆ ಶ್ರಮಿಸಲು ನಾವು ಇಚ್ಛಿಸುತ್ತೇವೆ. ಜಾಗತಿಕ ಆರೋಗ್ಯದ ಸುತ್ತ ಇರುವ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿದ್ದು ಈ ಸಮಸ್ಯೆ ಅವುಗಳ ಒಂದು ಭಾಗವಾಗಿದೆ. ಒಂದು ಸ್ಥಳಕ್ಕೆ ಸೀಮಿತವಾದ ರೋಗ ಬೇರೆಡೆಗೆ ಹರಡುವಂತಹ ಸಮಸ್ಯೆಗಳನ್ನು ನಾವು ಹೇಗೆ ಉತ್ತಮವಾಗಿ ಎದುರಿಸಬಹುದು ಎಂದು ಪ್ರಧಾನಮಂತ್ರಿಯವರು ಮತ್ತು ನಾನು ಚರ್ಚಿಸಿದ್ದೇವೆ. ಹಾಗೂ ಎಬೋಲಾ ಅಥವಾ ಮಾರಕ ಫ್ಲೂ ವೈರಾಣು ಅಥವಾ ಪೋಲಿಯೋದಂತಹ ರೋಗ ಕಾಣಿಸಿಕೊಂಡಾಗ ಅದು ಹರಡದಂತೆ ಹಾಗೂ ಅದನ್ನು ಬೇಗ ಪತ್ತೆ ಮಾಡಿ ಬೇಗ ಅದಕ್ಕೆ ಚಿಕಿತ್ಸೆ ನೀಡಲು ಸಾಧ್ಯವಾಗುವಂತೆ ನಮ್ಮಲ್ಲಿ ಉತ್ತಮ ಎಚ್ಚರಿಕೆ ವ್ಯವಸ್ಥೆಗಳು ಇರುವುದನ್ನು ನಾವು ಖಾತ್ರಿಪಡಿಸಿಕೊಳ್ಳಬೇಕು. ಹಾಗೂ ಜಗತ್ತಿನೆಲ್ಲೆಡೆ ಸಾರ್ವಜನಿಕ ಆರೋಗ್ಯದ ಮೂಲ ಸೌಲಭ್ಯಗಳನ್ನು ಸುಧಾರಿಸಬೇಕಾದ ಅಗತ್ಯವಿದೆ. ಇಲ್ಲಿ ಭಾರತದಲ್ಲಿ ಈ ಸಮಸ್ಯೆಗಳ ಬಗ್ಗೆ ಗಮನ ಕೇಂದ್ರೀಕರಿಸುವಲ್ಲಿ ಪ್ರಧಾನಮಂತ್ರಿಯವರು ಬಹಳ ದೊಡ್ಡ ಕೆಲಸ ಮಾಡುತ್ತಿದ್ದಾರೆ. ಹಾಗೂ ಸಾರ್ವಜನಿಕ ಆರೋಗ್ಯ ಸೌಲಭ್ಯಗಳನ್ನು ಸುಧಾರಿಸಲು ಭಾರತದಷ್ಟು ಕ್ಷಿಪ್ರವಾಗಿ ಮುನ್ನಡೆ ಸಾಧಿಸಲಾಗದೇ ಇರಬಹುದಾದ ಇತರ ಅನೇಕ ದೇಶಗಳಿಗೆ ಭಾರತ ಬಹಳಷ್ಟು ಕಲಿಸಬಹುದಾದ್ದು ಇದೆ. ಆದರೆ ಆರೋಗ್ಯ ಸೌಲಭ್ಯಗಳು ಎಲ್ಲದರ ಮೇಲೂ ಪ್ರಭಾವ ಬೀರುತ್ತವೆ. ಏಕೆಂದರೆ ಮಕ್ಕಳಿಗೆ ಅನಾರೋಗ್ಯವಾದರೆ ಅವರು ಶಾಲೆಯಲ್ಲಿ ಕಲಿಯುವುದು ಕಷ್ಟವಾಗುತ್ತದೆ ಹಾಗೂ ಅವರು ಹಿಂದುಳಿಯುತ್ತಾರೆ. ಅನಾರೋಗ್ಯದಿಂದ ತೊಂದರೆಗೊಳಗಾಗಿರುವ ದೇಶಗಳ ಮೇಲೆ ಭಾರೀ ಆರ್ಥಿಕ ದುಷ್ಪರಿಣಾಮ ಉಂಟಾಗುತ್ತದೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಬೇಕಾಗಿದೆ ಎಂದು ನಾನು ಭಾವಿಸುತ್ತೇನೆ. ಹಾಗೂ ನಾನು ಅಧಿಕಾರ ಬಿಟ್ಟ ನಂತರವೂ ಈ ಕ್ಷೇತ್ರದಲ್ಲಿ ಮಾಡಬಹುದಾದ ಸಾಧ್ಯ ಕಾರ್ಯಗಳ ಬಗ್ಗೆ ನಾನು ಬಹಳ ಉತ್ಸುಕನಾಗಿದ್ದೇನೆ.
ನನಗೊಂದು ಪ್ರಶ್ನೆಯನ್ನು ಅರ್ಜುನ್ ಅವರು ಕೇಳಿದ್ದಾರೆ. ಬಹಳ ಸ್ವಾರಸ್ಯಕರವಾದ ಪ್ರಶ್ನೆಯದು. ಅವರು ಕೇಳ್ತಾರೆ, ನೀವು ಪ್ರವಾಸಿಗರಾಗಿ ಒಮ್ಮೆ ಅಮೆರಿಕಾದ ವೈಟ್ ಹೌಸ್ ಎದುರು ನಿಂತ್ಕೊಂಡು ತೆಗೆಸ್ಕೊಂಡಿರೋ ಒಂದು ಫೋಟೋವನ್ನು ನಾನು ನೋಡಿದ್ದೇನೆ. ನೀವು ಹಿಂದೊಮ್ಮೆ ಸೆಪ್ಟೆಂಬರ್ನಲ್ಲಿ ಅಲ್ಲಿಗೆ ಹೋಗಿದ್ರಲ್ಲ, ಆಗ ಯಾವ ವಿಚಾರ ನಿಮ್ಮ ಹೃದಯವನ್ನು ತಟ್ಟಿತು ಅಂತ. ನೀವು ಹೇಳಿದ್ದು ಸರಿಯಾಗಿದೆ ಅರ್ಜುನ್ ಅವರೇ. ನಾನು ಮೊದಲ ಸಲ ಅಮೆರಿಕಕ್ಕೆ ಹೋಗಿದ್ದಾಗ ವೈಟ್ ಹೌಸ್ನಲ್ಲಿ ಹೋಗೋ ಅದೃಷ್ಟವಂತೂ ನನಗಿರಲಿಲ್ಲ. ವೈಟ್ ಹೌಸ್ನ ಸುತ್ತ ದೂರದಲ್ಲಿ ಒಂದು ಲೋಹದ ಆವರಣ ಇದೆ. ಆವರಣದ ಹೊರಗಡೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸಿದ್ದೆ. ಹಿಂದೆ ದೂರದಲ್ಲಿ ವೈಟ್ ಹೌಸ್ ಕಾಣ್ತಾ ಇದೆ. ನಾನು ಪ್ರಧಾನಮಂತ್ರಿ ಆದ ನಂತರ ಈ ಫೋಟೋನೂ ಬಹಳ ಜನಪ್ರಿಯ ಆಗೋಯಿತು. ಮುಂದೊಂದು ದಿನ ಇದೇ ವೈಟ್ ಹೌಸ್ನಲ್ಲಿ ನಾನು ಪ್ರವೇಶ ಮಾಡ್ತೇನೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಳ್ಳೋದಕ್ಕೆ ಆಗ ಸಾಧ್ಯ ಇರಲಿಲ್ಲ. ಆದರೆ ನಾವು ವಾಸ್ತವವಾಗಿ ವೈಟ್ ಹೌಸ್ಗೆ ಹೋಗಿದ್ದಾಗ ಒಂದು ಮಾತು ನನ್ನ ಮನಸ್ಸಿನಲ್ಲಿ ಬಂತು. ಅದನ್ನು ಯಾವತ್ತಿಗೂ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬರಾಕ್ ಅವರು ನನಗೊಂದು ಪುಸ್ತಕ ಕೊಟ್ಟಿದ್ದಾರೆ. ಬಹಳ ಕಷ್ಟಪಟ್ಟು ಆ ಪುಸ್ತಕವನ್ನು ಹುಡುಕೊಂಡು ಬಂದು ನನಗೆ ಕೊಟ್ಟಿದ್ದಾರೆ. ಈ ಪುಸ್ತಕ 1894 ಪ್ರಕಟ ಆಗಿತ್ತು. ಸ್ವಾಮಿ ವಿವೇಕಾನಂದರು ನನ್ನ ಜೀವನದ ಪ್ರೇರಣೆಯೂ ಆಗಿದ್ದಾರೆ. ಅವರು ಆಗ ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ಗಾಗಿ ಚಿಕಾಗೋಗೆ ಹೋಗಿದ್ದರು. ಅಲ್ಲಿ ಅವರು ಭಾಷಣ ಮಾಡಿದ್ರಲ್ಲ, ಆ ಅದ್ಭುತ ಭಾಷಣ, ಆ ಭಾಷಣ ಈ ಸಂಗ್ರಹದಲ್ಲಿದೆ. ಬರಾಕ್ ಅವರು ಈ ಪುಸ್ತಕವನ್ನು ನನಗಾಗಿ ಹುಡುಕಿ ತಂದಿದ್ದರು. ಇದು ನಮ್ಮ ಹೃದಯವನ್ನು ಆಳವಾಗಿ ಸ್ಪರ್ಶಿಸ್ತು. ಅಷ್ಟೇ ಅಲ್ಲ, ಅವರು ಈ ಪುಸ್ತಕದ ಒಂದೊಂದು ಪುಟದಲ್ಲೂ ಟಿಪ್ಪಣಿಗಳನ್ನು ಮಾಡಿದರು. ಅದನ್ನು ಅವರು ತೆರೆದು ತೋರಿಸಿದರು. ಅಂದರೆ ಅವರು ಇಡೀ ಪುಸ್ತಕವನ್ನು ಗಹನವಾಗಿ ಓದಿದ್ದಾರೆ. ಅವರು ಹೆಮ್ಮೆಯಿಂದ ಹೇಳಿದರು, ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತನ್ನೇ ಬೆರಗುಗೊಳಿಸಿದ ಆ ಮಹಾನ್ ಭಾಷಣ ಮಾಡಿದ ಊರಿದೆಯಲ್ಲ ಚಿಕಾಗೋ, ನಾನು ಅಲ್ಲಿಯವನೇ. ಇದು ನನ್ನ ಮನಸ್ಸಿಗೆ ಬಹಳ ಮುದನೆಯಿತ್ತು. ನನ್ನ ಇಡೀ ಜೀವನದಲ್ಲಿ ಇದೊಂದು ಅಪರೂಪದ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಅಂದೊಂದು ದಿನ ವೈಟ್ ಹೌಸ್ನಿಂದ ದೂರದಲ್ಲಿ ನಿಂತು ಫೋಟೋ ತೆಗೆಸ್ಕೊಳ್ಳೋದು, ಇನ್ನೊಂದು ದಿನ ಅದೇ ವೈಟ್ ಹೌಸ್ನಲ್ಲಿ ಹೋಗಿ ಯಾರ ಬಗ್ಗೆ ನನ್ನ ಆಳವಾದ ಶ್ರದ್ಧೆ ಇದೆಯೋ ಅವರ ಜೀವನದ ಬಗ್ಗೆ ಒಂದು ಪುಸ್ತಕವನ್ನು ಉಡುಗೊರೆಯಾಗಿ ಪಡೆಯೋದು ಅಂತಂದರೆ ನೀವೇ ಊಹಿಸ್ಕೊಳ್ಳಿ ನನಗೆ ಎಷ್ಟೊಂದು ಆನಂದ ಆಗಿರಬಹುದು ಅಂತ. ಬರಾಕ್ ಅವರೇ, ನಿಮಗಾಗಿ ಇನ್ನೊಂದು ಪ್ರಶ್ನೆ ಇದೆ. ಪಂಜಾಬ್ನ ಲುಧಿಯಾನದ ಹಿಮಾನಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ.
ನೀವಿಂದು ತಲುಪಿರುವ ಸ್ಥಾನಗಳನ್ನು ತಲುಪುವ ಬಗ್ಗೆ ನೀವಿಬ್ಬರೂ ಊಹಿಸಿದ್ದೀರಾ ಎಂಬುದೇ ಪ್ರಶ್ನೆ. ಇದು ಸ್ವಾರಸ್ಯವಾದ ಪ್ರಶ್ನೆ. ಪ್ರಧಾನಮಂತ್ರಿಯವರೇ, ನೀವು ಶ್ವೇತಭವನಕ್ಕೆ ಮೊದಲ ಬಾರಿ ಭೇಟಿ ನೀಡಿದ ಬಗ್ಗೆ ಹಾಗೂ ಅಲ್ಲಿ ಕಬ್ಬಿಣದ ಬೇಲಿಯ ಹೊರಗಡೆ ಇದ್ದ ಬಗ್ಗೆ ಮಾತನಾಡುತ್ತಿದ್ದೀರಿ. ನನ್ನ ಮಟ್ಟಿಗೂ ಇದು ನಿಜ. ನಾನು ಮೊದಲ ಬಾರಿ ಶ್ವೇತಭವನಕ್ಕೆ ಹೋದಾಗ ಅದೇ ಬೇಲಿಯ ಹೊರಗಡೆ ನಿಂತಿದ್ದೆ ಹಾಗೂ ಒಳಗೆ ಇಣುಕಿ ನೋಡಿದೆ. ಹಾಗೂ ನಾನು ಅಲ್ಲಿ ವಾಸಿಸುವುದಿರಲಿ ಅಲ್ಲಿಗೆ ಭೇಟಿ ನೀಡುತ್ತೇನೆ ಎಂದೂ ಖಂಡಿತವಾಗಿಯೂ ಊಹಿಸಿದವನಲ್ಲ. ಅಷ್ಟೇನೂ ಅನುಕೂಲವಲ್ಲದ ಸ್ಥಿತಿಯಲ್ಲಿ ಹುಟ್ಟಿ ಬೆಳೆದ ನಮ್ಮಿಬ್ಬರಿಗೂ ಅಸಾಧಾರಣ ಅವಕಾಶದ ಆಶೀರ್ವಾದ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ. ಹಾಗೂ ಅಮೆರಿಕದಲ್ಲಿ ಏನು ಅತ್ಯುತ್ತಮವಾಗಿದೆ, ಭಾರತದಲ್ಲಿ ಏನು ಅತ್ಯುತ್ತಮವಾಗಿದೆ ಎಂದು ನಾನು ಯೋಚಿಸಿದಾಗ, ಟೀ ಮಾರುವವರೊಬ್ಬರು ಅಥವಾ ತಂದೆಯಿಲ್ಲದ ಒಬ್ಬ ತಾಯಿಯ ಮಗನಾಗಿ ಹುಟ್ಟಿದ ನನ್ನಂತಹವರು ನಮ್ಮ ದೇಶಗಳ ನಾಯಕರಾಗಿರುವ ಅಂಶ ನಮ್ಮ ದೇಶಗಳಲ್ಲಿರುವ ಅವಕಾಶಗಳ ಅಸಾಧಾರಣ ಉದಾಹರಣೆಯಾಗಿದೆ. ಇಂತಹುದೇ ಸಾಮರ್ಥ್ಯವನ್ನು ಹೊಂದಿದ ಲಕ್ಷಾಂತರ ಮಕ್ಕಳು ಇದ್ದಾರೆ, ಆದರೆ ಅವರಿಗೆ ನಮಗೆ ದೊರೆತ ಶಿಕ್ಷಣ ದೊರೆತಿರಲಿಕ್ಕಿಲ್ಲ. ನಮಗೆ ದೊರೆತ ಅವಕಾಶಗಳ ರೀತಿಯಲ್ಲಿ ಅವರಿಗೆ ಅವಕಾಶಗಳು ದೊರೆತಿರಲಿಕ್ಕಿಲ್ಲ ಎಂಬ ನಂಬಿಕೆ ನಿಮಗೆ ಮತ್ತು ನನಗೆ ನೀಡುವ ಪ್ರೇರಣೆಯ ಒಂದು ಭಾಗ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ಕೌಶಲ್ಯ ಇರುವ, ಛಲ ಇರುವ ಹಾಗೂ ದುಡಿಯುವ ಇಚ್ಛೆ ಇರುವ ಯುವಜನರು ಯಶಸ್ವಿಯಾಗುವಂತೆ ಮಾಡುವುದು ನಮ್ಮ ಕೆಲಸದ ಒಂದು ಭಾಗ, ಸರ್ಕಾರದ ಕೆಲಸದ ಒಂದು ಭಾಗ. ಆದ್ದರಿಂದಲೇ ನಾವು ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದೇವೆ, ಮಕ್ಕಳು ಆರೋಗ್ಯವಾಗಿರುವುದನ್ನು ಖಾತ್ರಿಪಡಿಸಿಕೊಳ್ಳುತ್ತಿದ್ದೇವೆ. ಅಮೆರಿಕದಲ್ಲಿರುವ ಎಲ್ಲ ಹಿನ್ನೆಲೆಗಳ ಮಕ್ಕಳಿಗೆ, ಹುಡುಗರು ಹುಡುಗಿಯರಿಗೆ, ಎಲ್ಲ ಮತ ಧರ್ಮಗಳ ಮತ್ತು ಎಲ್ಲ ಜನಾಂಗಗಳ ಜನರಿಗೆ ಅವಕಾಶಗಳು ಲಭ್ಯವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯ. ಏಕೆಂದರೆ ಯಾರು ಭಾರತದ ಮುಂದಿನ ಪ್ರಧಾನಮಂತ್ರಿಯಾಗಬಹುದು ಅಥವಾ ಅಮೆರಿಕದ ಅಧ್ಯಕ್ಷರಾಗಬಹುದು ಎಂಬುದು ನಮಗೆಂದೂ ತಿಳಿಯದು. ಅವರು ಅಂತಹ ಸ್ಥಾನ ಗಳಿಸುವಂತೆ ಕಾಣಲಿಕ್ಕಿಲ್ಲ, ಆದರೆ ನೀವು ಅವರಿಗೆ ಅವಕಾಶ ಕೊಟ್ಟರೆ ಅವರು ನಿಮ್ಮನ್ನು ಚಕಿತಗೊಳಿಸಬಹುದು.
ಥ್ಯಾಂಕ್ ಯು ಬರಾಕ್ ಅವರೇ. ಇದೇ ಪ್ರಶ್ನೆಯನ್ನು ಇವರು, ಅಂದರೆ ಪಂಜಾಬ್ನ ಲುಧಿಯಾನದ ಹಿಮಾನಿಯವರು, ನನಗೂ ಕೇಳಿದ್ದಾರೆ. ನೀವು ಈಗ ದೇಶದ ಅತ್ಯುನ್ನತ ಸ್ಥಾನದಲ್ಲಿದ್ದೀರಲ್ಲ, ನಿಮಗೆ ಎಂದಾದರೂ ಹೀಗೆ ಆಗುತ್ತೆ ಅಂತ ಅನಿಸಿತ್ತಾ ಅಂತ ಕೇಳಿದ್ದಾರೆ. ಇಲ್ಲ, ಖಂಡಿತ ಹಾಗೆ ಅಂದ್ಕೊಂಡಿರಲಿಲ್ಲ. ಬರಾಕ್ ಅವರು ಹೇಳಿದ ಹಾಗೆ ನಾನೂ ಬಹಳ ಸಾಧಾರಣ ಕುಟುಂಬದಿಂದ ಬಂದವನು. ಆದರೆ ನಾನು ಬಹಳ ದಿನಗಳಿಂದ ಎಲ್ರಿಗೂ ಹೇಳ್ತಾ ಬಂದಿದ್ದೇನೆ, ಏನನ್ನಾದರೂ ಆಗುವ ಕನಸನ್ನು ಎಂದಿಗೂ ಕಾಣಬೇಡಿ. ಕನಸನ್ನು ಕಾಣಬೇಕಾದ್ರೆ ಏನನ್ನಾದರೂ ಮಾಡುವ ಕನಸನ್ನು ಕಾಣಿರಿ ಅಂತ. ಏನನ್ನಾದರೂ ಮಾಡಿದಾಗ ಸಂತೋಷನಾಗುತ್ತೆ, ಹೊಸದು ಇನ್ನಷ್ಟು ಮಾಡೋ ಪ್ರೇರಣೆನೂ ಸಿಗುತ್ತೆ. ಕೇವಲ ಆಗುವ ಕನಸನ್ನು ಕಾಣ್ತೇವೆ, ಹಾಗಾಗೋದಿಲ್ಲ, ಆಗ ನಮಗೆ ನಿರಾಸೆಯಾಗುತ್ತೆ. ಆದ್ದರಿಂದ ನಾನು ನನ್ನ ಜೀವನದಲ್ಲಿ ಏನನ್ನಾದರೂ ಆಗುವ ಕನಸನ್ನು ಕಂಡಿರಲಿಲ್ಲ. ಇವತ್ತು ಕೂಡ ಏನನ್ನಾದರೂ ಆಗುವ ಕನಸು ನನಗಿಲ್ಲ. ಆದರೆ ಏನನ್ನಾದರೂ ಮಾಡುವ ಹಂಬಲ ನನಗೆ ಬಹಳಷ್ಟಿದೆ. ಭಾರತ ಮಾತೆಯ ಸೇವೆಯನ್ನು ಮಾಡಬೇಕು, 150 ಕೋಟಿ ಜನರ ಸೇವೆಯನ್ನು ಮಾಡಬೇಕು. ಇದಕ್ಕಿಂತ ದೊಡ್ಡ ಕನಸು ಇನ್ಯಾವುದಿದೆ ಹೇಳಿ? ಇದನ್ನೇ ಮಾಡಬೇಕಾಗಿದೆ. ಈ ಪ್ರಶ್ನೆ ಕೇಳಿದ ಹಿಮಾನಿಯವರಿಗೆ ಧನ್ಯವಾದಗಳು. ಇನ್ನೊಂದು ಪ್ರಶ್ನೆ ಇದೆ ಬರಾಕ್ ಅವರಿಗೆ. ಓಂ ಪ್ರಕಾಶ್ ಅವರು ಕೇಳಿದ್ದಾರೆ. ಇವರು JNUನಲ್ಲಿ ಸಂಸ್ಕೃತ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇವರು ರಾಜಸ್ಥಾನದ ಝುಂಝುನು ಎಂಬ ಊರಿನವರು. ಓಂ ಪ್ರಕಾಶ್ ಅವರು ಸಂಸ್ಕೃತ ಅಧ್ಯಯನದ ವಿಶೇಷ ಕೇಂದ್ರದ ಸಂಯೋಜಕರಾಗಿದ್ದಾರೆ.
ಇದು ಬಹಳ ಸ್ವಾರಸ್ಯವಾದ ಪ್ರಶ್ನೆ. ಹೊಸ ಪೀಳಿಗೆಯ ಯುವಕ ಜಾಗತಿಕ ಪ್ರಜೆ. ಈ ಪ್ರಜೆ ಸಮಯ ಅಥವಾ ಸರಹದ್ದುಗಳಿಂದ ಸೀಮಿತಗೊಂಡಿಲ್ಲ. ಇಂತಹ ಸನ್ನಿವೇಶದಲ್ಲಿ ನಮ್ಮ ನಾಯಕತ್ವದ, ಸರ್ಕಾರಗಳ ಹಾಗೂ ಸಮಾಜಗಳ ನಿಲುವು ಎಂತಹುದಿರಬೇಕು ಎಂಬುದೇ ಪ್ರಶ್ನೆ. ಇದು ಬಹಳ ಮುಖ್ಯವಾದ ಪ್ರಶ್ನೆ ಎಂದು ನನಗೆನಿಸುತ್ತದೆ. ಈಗ ಪ್ರವರ್ಧಮಾನಕ್ಕೆ ಬರುತ್ತಿರುವ ಪೀಳಿಗೆಯತ್ತ ನಾನು ನೋಡಿದಾಗ, ನೀವು ಮತ್ತು ನಾನು ಊಹಿಸಲು ದುಸ್ಸಾಧ್ಯವಾದ ರೀತಿಗಳಲ್ಲಿ ಅವರು ಜಗತ್ತಿಗೆ ಈಡಾಗಿದ್ದಾರೆ. ಜಗತ್ತು ಅಕ್ಷರಶಃ ಅವರ ಬೆರಳ ತುದಿಗಳಲ್ಲಿದೆ. ಅವರು ತಮ್ಮ ಮೊಬೈಲ್ ಫೋನ್ನಿಂದ ಜಗತ್ತಿನೆಲ್ಲೆಡೆಯಿಂದ ಮಾಹಿತಿ ಮತ್ತು ಚಿತ್ರಗಳನ್ನು ಪಡೆಯಬಹುದು. ಹಾಗೂ ಇದು ಅಸಾಧಾರಣವಾದ ಪ್ರಬಲ ಸಂಗತಿ. ಇದರರ್ಥ ಏನೆಂದರೆ, ಸರ್ಕಾರಗಳು ಮತ್ತು ನಾಯಕರು ಮೇಲಿನಿಂದ ಕೆಳಕ್ಕೆ ಬರುವ ಕಾರ್ಯತಂತ್ರದ ಮೂಲಕ ಆಳ್ವಿಕೆ ನಡೆಸಲು ಪ್ರಯತ್ನಿಸಬಾರದು, ಆದರೆ ಎಲ್ಲರನ್ನೂ ಒಳಗೊಳ್ಳುವ ಮುಕ್ತ ಮತ್ತು ಪಾರದರ್ಶಕ ರೀತಿಯಲ್ಲಿ ಜನರನ್ನು ತಲುಪಬೇಕು ಹಾಗೂ ತಮ್ಮ ದೇಶ ಸಾಗುತ್ತಿರುವ ದಿಶೆಯ ಬಗ್ಗೆ ಪ್ರಜೆಗಳೊಂದಿಗೆ ಸಂವಾದದಲ್ಲಿ ತೊಡಗಬೇಕು ಎಂಬುದೇ ಎಂದು ನಾನು ಭಾವಿಸುತ್ತೇನೆ. ಭಾರತ ಮತ್ತು ಅಮೆರಿಕದ ಹೆಗ್ಗಳಿಕೆಯ ವಿಷಯಗಳಲ್ಲಿ ಒಂದೆಂದರೆ, ಕೆಲವೊಮ್ಮೆ ಪ್ರಜಾಪ್ರಭುತ್ವ ಬಹಳ ಕಿರಿಕಿರಿ ಎನಿಸಿದರೂ ಸಹ ನಮ್ಮ ಸಮಾಜಗಳೆರಡೂ ಮುಕ್ತ ಸಮಾಜಗಳು ಹಾಗೂ ನಮ್ಮ ಪ್ರಜೆಗಳಿಗೆ ಮಾಹಿತಿ ಇದ್ದಾಗ, ಹುರುಪಿನ ಚರ್ಚೆ ನಡೆದಾಗ, ಅತ್ಯುತ್ತಮ ನಿರ್ಧಾರಗಳು ಮತ್ತು ಅತ್ಯಂತ ಹೆಚ್ಚಿನ ಏಳಿಗೆಯ ಸಮಾಜಗಳು ಹೊರಹೊಮ್ಮುತ್ತವೆ ಹಾಗೂ ಹೊಸ ವಿಚಾರಗಳ ವಿನಿಮಯ ಸತತವಾಗಿ ನಡೆಯುತ್ತಿರುತ್ತದೆ. ಹಾಗೂ ಇಂದು ತಂತ್ರಜ್ಞಾನ ದೇಶಗಳಲ್ಲಿ ಮಾತ್ರವಲ್ಲ, ದೇಶಗಳ ಆಚೆಗೆ ಸೌಲಭ್ಯ ಒದಗಿಸುತ್ತದೆ. ಆದ್ದರಿಂದ ಮುಕ್ತ ಮಾಹಿತಿಯ ಸಮಾಜಗಳಾದ ಭಾರತ ಮತ್ತು ಅಮೆರಿಕಾದಲ್ಲಿ ನನಗೆ ಹೆಚ್ಚಿನ ವಿಶ್ವಾಸವಿದೆ. ಈ ಎರಡೂ ದೇಶಗಳು ಪ್ರಜೆಗಳು ಪಡೆಯುವ ಮಾಹಿತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಮುಚ್ಚಿದ ಸಮಾಜಗಳಿಗೆ ಹೋಲಿಸಿದಾಗ ಹೊಸ ಮಾಹಿತಿ ಯುಗದಲ್ಲಿ ಯಶಸ್ಸು ಗಳಿಸಿ ಹೆಮ್ಮೆ ಪಡಲು ಸಮರ್ಥವಾಗಿವೆ. ಅಂತಿಮವಾಗಿ ಮಾಹಿತಿ ಅನಿವಾರ್ಯವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ದೊರೆಯುತ್ತದೆ ಹಾಗೂ ಎಲ್ಲ ದೇಶಗಳ ಜನರೊಡನೆ ಆರೋಗ್ಯಕರ ಚರ್ಚೆ ಸಂವಾದ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ನಾವು ಇಚ್ಛಿಸುತ್ತೇವೆ.
ಬರಾಕ್ ಅವರು ಬಹಳ ಉತ್ತಮವಾಗಿ ಪ್ರಶ್ನೆಯನ್ನು ಉತ್ತರಿಸಿದ್ದಾರೆ, ಬಹಳ ಸ್ಫೂರ್ತಿದಾಯಕವಾಗಿದೆ. ಓಂ ಪ್ರಕಾಶ್ ಅವರು ಇದೇ ಪ್ರಶ್ನೆಯನ್ನು ನನಗೂ ಕೇಳಿದ್ದಾರೆ. ನಾನು ಹೇಳೋದಿಷ್ಟೇ, ಒಂದು ಕಾಲದಲ್ಲಿ ಮುಖ್ಯವಾಗಿ ಕಮ್ಯುನಿಸ್ಟ್ ವಾದದಿಂದ ಪ್ರೇರಿತರಾಗಿದ್ದ ಬಹಳಷ್ಟು ಜನ ಇದ್ದರು. ಅವರು ಜಗತ್ತಿಗೆ ಒಂದು ಕರೆಯನ್ನು ನೀಡ್ತಾ ಇದ್ದರು, ವರ್ಕರ್ಸ್ ಆಫ್ ದಿ ವರ್ಲ್ಡ್ ಯುನೈಟ್ ಅಂತ, ಜಗತ್ತಿನ ಕಾರ್ಮಿಕರೇ ಒಂದಾಗಿ ಅಂತ ಘೋಷಣೆಯನ್ನು ಹಲವು ದಶಕಗಳ ಕಾಲ ಅವರು ನೀಡ್ತಾ ಇದ್ದರು. ನನಗನ್ಸುತ್ತೆ ಇಂದಿನ ಯುವಜನರ ಶಕ್ತಿ ಏನಿದೆಯಲ್ಲ, ಇಂದಿನ ಯುವಜನರ ತಲುಪುವಿಕೆ ಏನಿದೆಯಲ್ಲ, ಇದನ್ನು ನೋಡಿ ನಾನು ಹೇಳೋದು ಹೀಗೆ, ಯೂಸ್ ಯುನೈಟ್ ದಿ ವರ್ಲ್ಡ್, ಯುವಜನರೇ ಜಗತ್ತನ್ನು ಒಂದುಗೂಡಿಸಿ. ನನಗೆ ಗೊತ್ತಿದೆ ಅವರಲ್ಲಿ ಅಂಥ ಅದ್ಭುತ ಶಕ್ತಿ ಇದೆ, ಅವರದನ್ನು ಮಾಡಬಲ್ಲರು. ಮುಂದಿನ ಪ್ರಶ್ನೆ ಸಿ ಎ ಪಿಕಾಸು ಮೋಥಾ ಇವರು ಮುಂಬೈಯಿಂದ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆ ನನಗೆ ಕೇಳಿದ್ದಾರೆ, ನೀವು ಅಮೇರಿಕಾದ ಯಾವ ನಾಯಕರಿಂದ ಪ್ರೇರಿತರಾಗಿದ್ದೀರಿ ಅಂತ. ನೋಡಿ, ನಾನು ಚಿಕ್ಕವನಿದ್ದಾಗ ಕೆನಡಿಯವರ ಫೋಟೋ ಭಾರತದ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ವಿ. ಬಹಳ ವರ್ಚಸ್ಸಿತ್ತು ಅವರ ವ್ಯಕ್ತಿತ್ವದಲ್ಲಿ. ಆದರೆ ನಿಮ್ಮ ಪ್ರಶ್ನೆ ನನಗೆ ಯಾರು ಪ್ರೇರಣೆ ನೀಡಿದ್ದಾರೆ ಅಂತ. ನನಗೆ ಬಾಲ್ಯದಲ್ಲಿನೂ ಓದೋ ಹವ್ಯಾಸ ಬಹಳಷ್ಟಿತ್ತು. ನಾನು ಆಗ ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಜೀವನ ಚರಿತ್ರೆಯನ್ನು ಓದುವ ಅವಕಾಶ ನನಗೆ ಸಿಕ್ಕಿತ್ತು. 17ನೇ ಶತಮಾನದವರು ಅವರು. ಅವರು ಅಮೆರಿಕದ ಅಧ್ಯಕ್ಷರಾಗಿರಲಿಲ್ಲ, ಆದರೆ ಅವರ ಜೀವನ ಚರಿತ್ರೆ ಮಾತ್ರ ಎಷ್ಟೊಂದು ಪ್ರೇರಣಾತ್ಮಕವಾಗಿದೆ ಅಂತಂದರೆ, ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಬದಲಾಯಿಸೋದಕ್ಕೆ ಹೇಗೆ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸ್ತಾನೆ, ಹೆಚ್ಚು ನಿದ್ದೆ ಬರ್ತಾ ಇದ್ದರೆ ಅದನ್ನು ಕಡಿಮೆ ಮಾಡೋ ವಿಧಾನ ಯಾವುದು, ಹೆಚ್ಚು ತಿನ್ನೋ ಆಸೆ ಆದರೆ ಕಡಿಮೆ ತಿನ್ನೋದಕ್ಕೆ ಏನು ಮಾಡಬೇಕು, ಕೆಲಸ ಮಾಡ್ತಾ ಇರುವಾಗ ಸ್ನೇಹಿತರಿಗೆ ಬೇಸರವಾಗುತ್ತೆ, ಅವರು ಏನೂ ಮಾಡುವುದಿಲ್ಲ, ಸಿಗೋದಿಲ್ಲ ಅಂತೆಲ್ಲ ಅವರು ದೂರ್ತಾರೆ, ಈ ಸಮಸ್ಯೆಗೆ ಪರಿಹಾರ ಏನು, ಇಂಥ ಚಿಕ್ಕ 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 ವಿಚಾರಗಳ ಕುರಿತು ಅವರು ತಮ್ಮ ಆತ್ಮಕಥನದಲ್ಲಿ ಬರೆದಿದ್ದಾರೆ. ನಾನೆಲ್ರಿಗೂ ಹೇಳ್ತೇನೆ, ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಜೀವನ ಚರಿತ್ರೆಯನ್ನು ನೀವೆಲ್ಲರೂ ಓದಲೇಬೇಕು, ಇವತ್ತಿಗೂ ಅದು ಪ್ರೇರಣೆಯನ್ನೇ ನೀಡುತ್ತೆ. ಬೆಂಜಮಿನ್ ಫ್ರಾಂಕ್ಲಿನ್ ಬಹು ಆಯಾಮೀಯ ವ್ಯಕ್ತಿಯಾಗಿದ್ದರು. ಅವರು ರಾಜನೀತಿಜ್ಞರಾಗಿದ್ದರು, ಚಿಂತಕರಾಗಿದ್ದರು, ಸಾಮಾಜಿಕ ಕಾರ್ಯಕರ್ತರಾಗಿದ್ದರು ಮತ್ತು ಬಹಳ ಸಾಮಾನ್ಯ ಕುಟುಂಬದಿಂದ ಬಂದವರಾಗಿದ್ದರು. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿರಲಿಲ್ಲ, ಆದರೂ ಇಂದಿಗೂ ಕೂಡ ಅಮೇರಿಕಾದ ಜನಜೀವನದ ಮೇಲೆ ಅವರ ವಿಚಾರಗಳ ಗಾಢ ಪ್ರಭಾವ ಇದೆ. ಅವರ ಜೀವನವೇ ನನಗೆ ಪ್ರೇರಣೆಯಾಗಿದೆ. ನಿಮಗೂ ಹೇಳ್ತೇನೆ, ನೀವು ಅವರ ಜೀವನ ಚರಿತ್ರೆಯನ್ನು ಓದಿದರೆ ನಿಮ್ಮ ಜೀವನದಲ್ಲಿನೂ ಪರಿವರ್ತನೆಯನ್ನು ತರಬಹುದಾಗಿದೆ. ನನಗೆ ಸಿಕ್ಕಷ್ಟೇ ಪ್ರೇರಣೆ ನಿಮಗೂ ಸಿಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ. ಇಲ್ಲೊಂದು ಪ್ರಶ್ನೆ ಇದೆ ಬರಾಕ್ ಅವರಿಗೆ. ಮೋನಿಯಾ ಭಾಟಿಯಾ ಇದನ್ನು ಕೇಳಿದ್ದಾರೆ.
ಎರಡು ಪ್ರಮುಖ ಆರ್ಥಿಕತೆಗಳ ನಾಯಕರಾಗಿರುವ ನಿಮಗೆ ಎಲ್ಲಿಂದ ಸ್ಫೂರ್ತಿ ದೊರೆಯುತ್ತದೆ ಹಾಗೂ ನಿಮ್ಮ ಕೆಲಸದ ಒಂದು ಕೆಟ್ಟ ದಿನದ ಕೊನೆಯಲ್ಲಿ ನೀವು ಮುಗುಳ್ನಗುವಂತೆ ಏನು ಮಾಡುತ್ತದೆ ಎಂಬುದೇ ಪ್ರಶ್ನೆ. ಇದು ಬಹಳ ಒಳ್ಳೆಯ ಪ್ರಶ್ನೆ. ಇತರರು ಯಾರೂ ಬಗೆಹರಿಸದೇ ಇರುವ ಸಮಸ್ಯೆಗಳು ಮಾತ್ರ ನನ್ನ ಮೇಜಿಗೆ ಬರುವ ಸಮಸ್ಯೆಗಳು. ಅವು ಸುಲಭದ ಪ್ರಶ್ನೆಗಳಾಗಿದ್ದರೆ ನನ್ನ ಬಳಿ ಬರುವುದಕ್ಕೆ ಮೊದಲೇ ಅವು ಬಗೆಹರಿದಿರುತ್ತವೆ. ಆದ್ದರಿಂದ ಕಠಿಣವಾದ ನಿರಾಶೆಯನ್ನುಂಟು ಮಾಡುವ ದಿನಗಳೂ ಇವೆ. ಈ ಮಾತು ವಿದೇಶಾಂಗ ವ್ಯವಹಾರಗಳ ಮಟ್ಟಿಗೂ ನಿಜ, ಆಂತರಿಕ ವ್ಯವಹಾರಗಳ ಮಟ್ಟಿಗೂ ನಿಜ. ನನಗೆ ಯಾವುದು ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ನಿಮಗೆ ಹೇಳುತ್ತೇನೆ. ಪ್ರಧಾನಮಂತ್ರಿಯವರೇ, ನೀವು ಈ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತೀರೋ ಇಲ್ಲವೋ ಎಂಬುದು ನನಗೆ ತಿಳಿದಿಲ್ಲ. ನೀವು ನನ್ನ ಜೀವನದಲ್ಲಿ ಒಂದು ವ್ಯತ್ಯಾಸ ಉಂಟು ಮಾಡಿದಿರಿ ಎಂದು ನನಗೆ ಹೇಳುವ ಯಾರನ್ನಾದರೂ ಬಹುತೇಕ ಪ್ರತಿದಿನ ನಾನು ಭೇಟಿಯಾಗುತ್ತೇನೆ. ನೀವು ಜಾರಿಗೆ ತಂದ ಆರೋಗ್ಯ ರಕ್ಷಣೆಯ ಕಾನೂನು ಆರೋಗ್ಯ ವಿಮೆ ಇಲ್ಲದ ನನ್ನ ಮಗುವನ್ನು ಉಳಿಸಿತು ಎಂದು ನನಗೆ ಹೇಳುತ್ತಾರೆ. ಒಬ್ಬ ವೈದ್ಯರಿಂದ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅವರಿಗೆ ಸಾಧ್ಯವಾಗಿ ಗಡ್ಡೆಯೊಂದು ಬೆಳೆಯುತ್ತಿರುವುದು ಬೇಗ ಪತ್ತೆಯಾಯಿತು ಹಾಗೂ ಮಗು ಈಗ ಚೆನ್ನಾಗಿದ್ದಾನೆ ಎಂದು ಹೇಳಿದ್ದಾರೆ. ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ನನ್ನ ಮನೆ ಉಳಿಸಿಕೊಳ್ಳಲು ನೀವು ನೆರವಾದಿರಿ ಎಂದು ಹೇಳಿದ್ದಾರೆ. ಅಥವಾ ಕಾಲೇಜ್ ಶಿಕ್ಷಣದ ಖರ್ಚು ಭರಿಸಲು ನನ್ನಿಂದ ಸಾಧ್ಯವಿರಲಿಲ್ಲ, ನೀವು ರೂಪಿಸಿದ ಕಾರ್ಯಕ್ರಮದಿಂದ ನಾನು ವಿಶ್ವವಿದ್ಯಾಲಯಕ್ಕೆ ಹೋಗುವುದು ಸಾಧ್ಯವಾಯಿತು ಎಂದು ಹೇಳಿದವರಿದ್ದಾರೆ. ಕೆಲವೊಮ್ಮೆ 4 ಅಥವಾ 5 ವರ್ಷಗಳ ಹಿಂದೆ ಮಾಡಿದ ಕೆಲಸಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಕೆಲವೊಮ್ಮೆ ನೀವು ನೆನಪಿನಲ್ಲಿಡದೇ ಇರುವ ಅಥವಾ ಅಂದು ಯೋಚಿಸದೇ ಇರುವ ಸಂಗತಿಗಳ ಬಗ್ಗೆಯೂ ನಿಮಗೆ ಧನ್ಯವಾದ ತಿಳಿಸುತ್ತಾರೆ. ಆದರೆ ಒಂದು ಅಧಿಕಾರ ಸ್ಥಾನದಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ಅಥವಾ ಅಧಿಕಾರ ಚಲಾಯಿಸುವುದಕ್ಕಿಂತ ಕೆಲಸ ಆಗುವುದಕ್ಕೆ ಗಮನವನ್ನು ಕೇಂದ್ರೀಕರಿಸಿದರೆ ಅದರಿಂದ ನಿಮಗೆ ದೊರೆಯುವ ತೃಪ್ತಿಗೆ ಸಾಟಿ ಇಲ್ಲ ಎಂದು ನೀವು ಈ ಮೊದಲು ಹೇಳಿದ್ದನ್ನು ಅದು ನೆನಪಿಸುತ್ತದೆ. ಸೇವೆಯ ಬಗ್ಗೆ ಹೇಳಬಹುದಾದ ಒಳ್ಳೆಯ ವಿಷಯವೆಂದರೆ ಯಾರಾದರೂ ಅದನ್ನು ಮಾಡಬಹುದು. ನೀವು ಯಾರಿಗಾದರೂ ಸಹಾಯ ಮಾಡುತ್ತಿದ್ದರೆ ಅದರಿಂದ ನಿಮಗೆ ದೊರೆಯುವ ತೃಪ್ತಿ ನೀವು ಮಾಡುವ ಬೇರೆ ಯಾವ ಕೆಲಸಕ್ಕಿಂತಲೂ ಹೆಚ್ಚಿನದಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ. ಅದರಿಂದಲೇ ಹೆಚ್ಚು ಕೆಲಸ ಮಾಡುವ ಸ್ಫೂರ್ತಿ ನನಗೆ ದೊರೆಯುತ್ತದೆ. ನಾವು ಎದುರಿಸುವ ಸವಾಲುಗಳು ಮತ್ತು ಕಷ್ಟಗಳನ್ನು ದಾಟಲು ಸಹಾಯವಾಗುತ್ತದೆ. ಕೆಟ್ಟ ದಿನಗಳನ್ನು ನಾವಷ್ಟೇ ಕಾಣುವುದಿಲ್ಲ ಎಂಬುದು ಸ್ಪಷ್ಟ. ಕರ್ತವ್ಯದಲ್ಲಿದ್ದಾಗ ಒಂದು ಕೆಟ್ಟ ದಿನ ಬರುವ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಎಂದು ನಾನು ಭಾವಿಸಿದ್ದೇನೆ. ಆದರೆ ಅದನ್ನು ದಾಟಿಯೂ ಕರ್ತವ್ಯ ಮಾಡುತ್ತಿರಬೇಕು. ಅಂತಿಮವಾಗಿ ನಾವು ಒಂದು ವ್ಯತ್ಯಾಸ ಉಂಟು ಮಾಡುತ್ತೇವೆ.
ನಿಜವಾಗ್ಲೂ ಬರಾಕ್ ಅವರು ಮನದ ಮಾತನ್ನು ಆಡಿದ್ದಾರೆ. ನಾವೆಷ್ಟೇ ದೊಡ್ಡ ಸ್ಥಾನದಲ್ಲಿರಲಿ, ನಾವು ಮನುಷ್ಯರೇ ಆಗಿದ್ದೇವೆ. ಇಂಥ ಚಿಕ್ಕ ಚಿಕ್ಕ ವಿಚಾರಗಳು ನಮಗೆ ಪ್ರೇರಣೆಯನ್ನು ನೀಡುತ್ತವೆ. ನನ್ನ ಜೀವನದಲ್ಲಿ ಆದ ಒಂದು ಘಟನೆಯನ್ನು ಕೂಡ ಮೆಲುಕು ಹಾಕಬೇಕು ಅಂತ ನನಗೂ ಅನ್ನಿಸ್ತಾ ಇದೆ. ನಾನು ಬಹಳ ಕಾಲ ಒಂದು ರೀತಿ ಸನ್ಯಾಸಿ ಥರ ಇದ್ದೆ. ಯಾರ್ಯಾರೋ ನನ್ನನ್ನು ಕರೀತಾ ಇದ್ದರು, ಊಟಕ್ಕೆ ಹಾಕ್ತಾಯಿದ್ರು. ಒಂದು ಕುಟುಂಬ ಇತ್ತು, ನಮ್ಮನೆಗೂ ಒಮ್ಮೆ ಊಟಕ್ಕೆ ಬನ್ನಿ ಅಂತ ಮತ್ತೆ ಅವ್ರು ಕರೀತಾನೆ ಇದ್ದರು. ಆದರೆ ನಾನು ಹೋಗ್ತಾ ಇರಲಿಲ್ಲ. ಅವರು ಬಹಳ ಬಡವರಾಗಿದ್ದರು, ಅವರ ಮನೆ ಊಟಕ್ಕೆ ಹೋದರೆ ಅವರಿಗೆ ತೊಂದರೆ ಆಗುತ್ತೆ ಅಂತ. ಆದರೆ ಅವರ ಪ್ರೀತಿ ಆಗ್ರಹವನ್ನು ನೋಡಿ ನಾನು ಒಪ್ಕೊಳ್ಳೇಬೇಕಾಯಿತು. ಚಿಕ್ಕ ಗುಡಿಸ್ಲು, ಊಟಕ್ಕೆ ಕೂತೆ, ಅವರು ನವಣೆಯ ರೊಟ್ಟಿ ಹಾಲನ್ನು ಕೊಟ್ಟರು. ಅವರ ಪುಟ್ಟ ಮಗು ನಾನು ಕುಡಿತಾ ಇದ್ದ ಹಾಲಿನ ಕಡೆಗೇ ನೋಡ್ತಾ ಇತ್ತು. ಆ ಮಗು ಹಾಲನ್ನೇ ಕಂಡಿರಲಿಲ್ವೇನೋ ಅನ್ನಿಸ್ತಾ ಇತ್ತು. ನಾನು ಕೂಡಲೇ ಆ ಹಾಲಿನ ಬಟ್ಲನ್ನು ಮಗು ಕೊಟ್ಬಿಟ್ಟೆ. ಮಗು ಆ ಹಾಲನ್ನು ಕೂಡಲೇ ಗಟಗಟ ಅಂತ ಕುಡಿದ್ಬಿಡ್ತು. ಅವ್ರ ಮನೆಯವರು ಮಗು ಹಾಲು ಕುಡಿದದ್ದನ್ನು ನೋಡಿ ಕೋಪ ಮಾಡಿಕೊಂಡ್ರು. ನನಗನ್ಸುತ್ತೆ ಬಹುಶಃ ಆ ಮಗು ತಾಯಿಯ ಎದೆ ಹಾಲನ್ನು ಬಿಟ್ಟು ಬೇರೆ ಹಾಲನ್ನು ನೋಡೇ ಇರಲಿಲ್ವೇನೋ ಅಂತ. ನನಗೆ ಏನನ್ನಾದರೂ ಒಳ್ಳೆಯದನ್ನು ತಿನ್ನಿಸ್ಬೇಕು ಅಂತನ್ನೋ ಉದ್ದೇಶದಿಂದ ಅವರು ಎಲ್ಲಿಂದಲೋ ಒಂದಷ್ಟು ಹಾಲನ್ನು ತಂದಿದ್ದರು. ಈ ಘಟನೆ ಎಷ್ಟೊಂದು ನನ್ನ ಮನಸ್ಸನ್ನು ಕಲುಕ್ತು ಅಂತಂದರೆ, ಒಂದು ಪುಟ್ಟ ಗುಡಿಸಿನಲ್ಲಿರೋ ಇವರು ನನಗೋಸ್ಕರ ಇಷ್ಟೊಂದು ಕಾಳಜಿ ವಹಿಸ್ತಾರಲ್ಲ ಅಂತಂದರೆ, ನಾನು ನನ್ನ ಜೀವನವನ್ನು ಇಂಥ ಜನರ ಸೇವೆಗಾಗಿ ಮುಡಿಪಿಡಬೇಕು ಅಂತ ಅವತ್ತೇ ನಿರ್ಧರಿಸಿಬಿಟ್ಟೆ. ಮತ್ತು ಬರಾಕ್ ಅವರು ಕೂಡ ಸಾಮಾನ್ಯ ವ್ಯಕ್ತಿಗಳ ಮನಸ್ಸಿಗೆ ಏನನ್ಸುತ್ತೆ ಅನ್ನೋದನ್ನು ನಮಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾನು ಬರಾಕ್ ಅವರಿಗೆ ಕೃತಜ್ಞನಾಗಿದ್ದೇನೆ ಇಷ್ಟೊಂದು ಸಮಯ ಅವರು ನಮಗೆ ಕೊಟ್ಟಿದ್ದಕ್ಕೆ. ನಮ್ಮಿಬ್ಬರ ಮಾತನ್ನು ಕೇಳಿಸ್ಕೊಂಡಿದ್ದಕ್ಕೆ ದೇಶ ಬಾಂಧವರಿಗೂ ನಾನು ಕೃತಜ್ಞನಾಗಿದ್ದೇನೆ. ನನಗೊತ್ತು, ಭಾರತದಲ್ಲಿ ರೇಡಿಯೋ ದೇಶದ ಮೂಲೆ ಮೂಲೆಯನ್ನು ತಲುಪಿದೆ. ಎಲ್ಲ ಮನೆಗಳಲ್ಲೂ ಇವತ್ತು ರೇಡಿಯೋ ಇದೆ. ಈ ರೇಡಿಯೋ ಮೂಲಕ ನಾವು ಆಡಿರೋ ನಮ್ಮ ವಿಶೇಷ ಮನದ ಮಾತು ಎಂದೆಂದಿಗೂ ಪ್ರತಿಧ್ವನಿಸ್ತಾ ಇರುತ್ತೆ. ನನಗೊಂದು ವಿಚಾರ ಹೊಳಿತಾ ಇದೆ, ನಿಮ್ಮೆದುರಿಗೆ ಇಡ್ತಾ ಇದ್ದೇನೆ. ನನ್ನ ಮತ್ತು ಬರಾಕ್ ಅವರ ನಡುವೆ ಇವತ್ತು ಆಗಿರೋ ಮಾತುಕತೆಯ ಒಂದು ಈ ಪುಸ್ತಕವನ್ನು ಪ್ರಕಟಿಸಬೇಕು ಅಂತ ನಿಮಗೂ ಹೇಳ್ತಾ ಇದ್ದೇನೆ. ನೀವು ಈಗ ನಮ್ಮ ಮಾತುಗಳನ್ನು ಏನು ಕೇಳಿಸ್ಕೊಂಡಿದ್ದೀರಲ್ಲ, ನೀವು ಕೂಡ ಖಂಡಿತ ಇದರಲ್ಲಿ ಭಾಗವಹಿಸಬಹುದು. ನಿಮ್ಮ ವಿಚಾರಗಳನ್ನು ಮಂಡಿಸಿ, ಅವುಗಳಲ್ಲಿ ಅತ್ಯುತ್ತಮವಾದ 100 ಆರಿಸಿ ನಾವು ಈ ಪುಸ್ತಕದಲ್ಲಿ ಸೇರಿಸಿಕೊಳ್ತೇವೆ. ಇದೆಲ್ಲ ಒಳಗೊಂಡ ಹಾಗೆ ಒಂದು ಈ ಪುಸ್ತಕವನ್ನು ಪ್ರಕಟಿಸ್ತೇವೆ. ನೀವು ಟ್ವಿಟರ್ ಆಗಲಿ, ಫೇಸ್ಬುಕ್ ಆಗಲಿ, ಆನ್ಲೈನ್ ಆಗಲಿ, ನಿಮ್ಮ ವಿಚಾರಗಳನ್ನು #SWeCan ಇದಕ್ಕೆ ಬರೀರಿ. ಎಲಿಮಿನೇಟ್ ಪಾವರ್ಟಿ, #SWeCan. ಕ್ವಾಲಿಟಿ ಹೆಲ್ತ್ ಕೇರ್ ಟು ಆಲ್, #SWeCan. ಯೂತ್ ಎಂಪವರ್ ವಿತ್ ಎಜುಕೇಷನ್, ಯೆಸ್ ವಿ ಕ್ಯಾನ್ ಜಾ ಫಾರ್ ಆಲ್ ಯೆಸ್ ವಿ ಕ್ಯಾನ್ ಗ್ಲೋಬಲ್ ಪೀಸ್ ಆ್ಯಂಡ್ ಪ್ರೋಗ್ರೆಸ್ ಯೆಸ್ ವಿ ಕ್ಯಾನ್ ಈ ಟ್ಯಾಗ್ನೈಲ್ನೊಂದಿಗೆ ನೀವು ಈ ಮನದ ಮಾತು ಕೇಳಿದ ನಂತರ ನಿಮ್ಮ ವಿಚಾರಗಳನ್ನು ನಿಮ್ಮ ಅನುಭವಗಳನ್ನು ನಮಗೆ ಬರೀರಿ ಅವುಗಳಲ್ಲಿ ಅತ್ಯುತ್ತಮವಾದ 100 ಆಯ್ಕೆ ಮಾಡಿ ನನ್ನ ಮತ್ತು ಬರಾಕ್ ಅವರ ಆಡಿದ ಮಾತಿನ ಪುಸ್ತಕದಲ್ಲಿ ಅವನ್ನು ಸೇರಿಸ್ತೇವೆ ಆಗ ಅದು ನಿಜವಾಗಿಯೂ ನಮ್ಮ ಎಲ್ಲರ ಮನದ ಮಾತು ಆಗುತ್ತೆ ನಾನು ಇನ್ನೊಮ್ಮೆ ಬರಾಕ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ನಿಮಗೂ ಧನ್ಯವಾದ ಜನವರಿ 26 ಈ ಶುಭ ಸಂದರ್ಭದಲ್ಲಿ ಬರಾಕ್ ಅವರು ಇಲ್ಲಿಗೆ ಆಗಮಿಸಿದ್ದು ನನ್ನ ಮಟ್ಟಿಗೆ ದೇಶದ ಮಟ್ಟಿಗೆ ಬಹಳ ಹೆಮ್ಮೆಯ ವಿಚಾರ ಆಗಿದೆ ಧನ್ಯವಾದ